ప్రపన్న పారిజాతాయ తోత్ర వేత్రైకపాణయే జ్ఞానముద్రాయ కృష్ణాయ గీతామృత రూపే నమః. మూరనే అధ్యాయ అర్జునన ప్రశ్నయిందలే ಮತ್ತೆ ప్రారంభగొల్లదు. ఇదీగ భగవద్గీతే, ఇదీగ కృష్ణార్జున సంవాద. ತತ್ವಶಾಸ್ತ್ರದಲ್ಲಿ ಕೊನೆಯ ಮಾತೆಂಬಂತೆ ಕೃಷ್ಣ ಎರಡನೇ ಅಧ್ಯಾಯದಲ್ಲಿ ವಿಶ್ಲೇಷಣೆ ಮಾಡಿ ಹೇಳಿದ್ದರೂ ಉಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿಭಿ. ಇದು ಕೃಷ್ಣನದೇ ಮಾತು. ಜೀವ ಪರಮರ ಬಗ್ಗೆ, ಪ್ರಕೃತಿ ಪರಮಾತ್ಮರ ಬಗ್ಗೆ, ವ್ಯಷ್ಟಿ ಸಮಷ್ಟಿಯ ಬಗ್ಗೆ, ವ್ಯಕ್ತಿ ಮತ್ತು ವಿಶ್ವದ ಬಗ್ಗೆ, ಅದರ ಕೊನೆಯನ್ನು ಅಂದರೆ ತೀರ್ಮಾನವನ್ನು ಬಲ್ಲವರು ಹೀಗೆ ಇದ್ದಾರೆ ಎಂದು ಈ ಉಭಯ ತತ್ವಗಳ ಬಗ್ಗೆ ಕೃಷ್ಣ ಹೇಳಿದ್ದ. ಅಂತಹ ತತ್ವದರ್ಶನ ಪಡೆದವರು ಸ್ಥಿತಪ್ರಜ್ಞರಿರುತ್ತಾರೆ ಎಂದು ಕೂಡ ಹೇಳಿದ್ದ. ಅದು ಕಡಲಿನಂತೆ ಪರಿಪೂರ್ಣತೆಯ ಸ್ಥಿತಿ ಎಂದು ಹೇಳಿದ್ದ. ಎಲ್ಲ ನದಿಗಳ ನೀರು ಕಡಲಿಗೆ ಬಂದು ಸೇರುತ್ತವೆ. ಈ ಎಲ್ಲವನ್ನೂ ಸ್ವೀಕರಿಸಿಯೂ ಕಡಲು ತನ್ನ ತನ್ನ ಕಳೆದುಕೊಳ್ಳದೆ ಅಚಲ ಪ್ರತಿಷ್ಠವಾಗಿದೆಯಲ್ಲ, ಹಾಗಿರುತ್ತದೆ ಬ್ರಹ್ಮಾನುಭವವನ್ನು ಪಡೆದ ಸ್ಥಿತಪ್ರಜ್ಞನ ಸ್ಥಿತಿ ಎಂದು ಗಂಭೀರವಾಗಿ ತನ್ನನ್ನೇ ತಾನು ವರ್ಣಿಸಿಕೊಂಡನೆಂಬಂತೆ ಕೃಷ್ಣ ಹೇಳಿದ್ದ. ಅರ್ಜುನನಿಗೆ ಅನಿಸಿತು, ಹೌದು, ಕಡಲು ಎಲ್ಲವನ್ನೂ ಸ್ವೀಕರಿಸುತ್ತದೆ, ನಿಜ. ಅದೇ ಅದರ ತನ್ನ ತನ ಎನ್ನುವುದೂ ನಿಜ. ಆದರೂ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಕಡಲಿನ ನೀರು ಸೂರ್ಯನ ಶಾಖ ಕಿರಣಗಳಿಗೆ ಮೈಯೊಡ್ಡಿ ಆವಿಯಾಗುತ್ತಾ ಹೋಗುತ್ತದೆ, ಅದು ಮತ್ತೆ ಮೋಡವಾಗಬಹುದು. ಅಂದರೆ ಕೊನೆಯ ಮಾತೆಂಬಂತೆ ಇದ್ದರೂ ಆ ಕೊನೆಯ ಮಾತೇ ಮೊತ್ತ ಮೊದಲ ಪ್ರಶ್ನೆಗೆ ಕಾರಣವಾಗಬಹುದು. ಕಡಲಿನ ನೀರು ಆವಿಯಾಗಿ ಮೇಲೆ ಹೋದಂತೆ. ಆದುದರಿಂದ ಅರ್ಜುನ ಪ್ರಶ್ನಿಸಿದ. ಅವನ ಪ್ರಶ್ನೆ ಇದು: ಜಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ ಜನಾರ್ದನ ತತ್ ಕಿಂ ಕರ್ಮಣಿ ಹೊರೆಯ ಮಾಂ ನಿಯೋಜಯಸಿ ಕೇಶವ. ಕೃಷ್ಣ, ನಿನ್ನ ನಿಲುವು ಜ್ಞಾನದ ಕಡೆಗೆ ಇದೆ, ಅದು ಕರ್ಮದ ಕಡೆಗೆ ಇಲ್ಲ. ಕರ್ಮವು ಸ್ವತಂತ್ರವಲ್ಲ ಎನ್ನುತ್ತಿ, ಅದು ಸ್ವಾಭಾವಿಕವಾದ ತನ್ನ ಫಲವನ್ನು ಬಿಟ್ಟುಕೊಡಬೇಕು ಎನ್ನುತ್ತಿ. ಫಲವನ್ನೇ ಬಿಟ್ಟುಕೊಡಬೇಕೆಂದರೆ ಕರ್ಮದ ಹಿಡಿತದಲ್ಲಿ ಯಾವುದೂ ಇಲ್ಲ ಎಂದಂತಾಯಿತು. ಸರಿ, ಒಪ್ಪಿದೆ. ಆದರೆ ಮತ್ತೆ ಹೇಳುತ್ತಿ, ತಸ್ಮಾತ್ ಯುದ್ಧಸ್ವ, ಆದುದರಿಂದ ಹೋರಾಡು. ಇದು ನನಗೆ ಗೊಂದಲ. ಆಳದಲ್ಲಿ ಎಲ್ಲರಿಗೆ ಬೇಕೆನಿಸಿದರು, ಮೇಲ್ನೋಟಕ್ಕೆ ಎಲ್ಲರೂ ತಾವಿದನ್ನು ಬಯಸುವುದಿಲ್ಲ ಎನ್ನುವಂತಿರುವ ಘೋರವಾದ ಯುದ್ಧ ಎಂಬ ಕರ್ಮದಲ್ಲಿ ನಾನು ತೊಡಗಬೇಕೆನ್ನುತ್ತಿ. ಸ್ಥಿತಪ್ರಜ್ಞ ಎಂದು ನೀನು ಬಳಸುವ ಪದವೇ ಪ್ರಜ್ಞೆಗೆ ಸಂಬಂಧಿಸಿದ, ಅಂದರೆ ಜ್ಞಾನಕ್ಕೆ ಸಂಬಂಧಿಸಿದ ಪದ, ಕರ್ಮಕ್ಕೆ ಸಂಬಂಧಿಸಿದ್ದಲ್ಲ. ಎಲ್ಲ ಜೀವಿಗಳು ಯಾವ ಕತ್ತಲೆಯ ಕೂಪದಲ್ಲಿ ತಡವರಿಸುತ್ತಾ ಪರದಾಡುತ್ತಿದ್ದಾರೋ ಜ್ಞಾನಿ ನಿಚ್ಚಳವಾಗಿ ಆ ಸ್ಥಿತಿಯಲ್ಲಿ ಎಚ್ಚರಿರುತ್ತಾನೆ ಎನ್ನುವ ನೀನು. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಎನ್ನುವ ನೀನು ನನ್ನನ್ನು ಮತ್ತೆ ಕರ್ಮವೆಂಬ ಕತ್ತಲೆಯ ಕೂಪದಲ್ಲೇ ಬಿದ್ದಿರು ಎನ್ನುತ್ತೀಯೇನು? ನೀನು ಹಾಗೆ ಹೇಳಲಾರೆ ಎಂದು ಬಲ್ಲೆ. ಆದರೆ ನನಗೇಕೋ ಗೊಂದಲವಾಗಿದೆ. ಈ ಪ್ರಶ್ನೆಗೆ ಉತ್ತರವಾಗಿ ಬಂದಿರುವುದೇ ಗೀತೆಯ ಮೂರನೇ ಅಧ್ಯಾಯ, ಕರ್ಮವು ಯಜ್ಞವಾಗುವ ಪರಿಯನ್ನು ಬಿತ್ತರಿಸಿದ ಅಧ್ಯಾಯ. ಕರ್ಮವು ಯಜ್ಞವಾಗುವುದು ಲೋಕಸಂಗ್ರಹಕ್ಕೆ ಅನಿವಾರ್ಯ ಎನ್ನುವ ಸಂದೇಶವನ್ನು ಕೊಟ್ಟ ಅಧ್ಯಾಯ. ಪ್ರಕೃತಿಯಲ್ಲಿ ಕರ್ಮವು ನಡೆಯುತ್ತಿದೆ, ಆದರೆ ಆ ಕರ್ಮವು ಯಜ್ಞರೂಪದಲ್ಲಿ ನಡೆಯುತ್ತಿದೆ. ಇದನ್ನು ತಿಳಿಯದೇ ಗೊಂದಲ ತಪ್ಪಿದ್ದಲ್ಲ. ಇದನ್ನು ತಿಳಿಯುವುದೇ ಎಲ್ಲ ಗೊಂದಲಕ್ಕೆ ಪರಿಹಾರ ಎನ್ನುವ ಎಚ್ಚರಿಕೆಯನ್ನು ಕೊಡುವ ಅಧ್ಯಾಯ ಮೂರನೇ ಅಧ್ಯಾಯ. ಈ ಅಧ್ಯಾಯವನ್ನು ನೋಡೋಣ. ಯಾಕೆ ನನ್ನನ್ನು ಕರ್ಮದಲ್ಲಿ ತೊಡಗಿಸುತ್ತಿದ್ದೀಯೇ? ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ. ಇದು ಅರ್ಜುನನ ಪ್ರಶ್ನೆ. ಕಾರ್ಯತೇ ಹ್ಯವಶಕರ್ಮ ಸರ್ವ ಪ್ರಕೃತಿಜೈ ಗುಣೈಹಿ. ಇದು ಕೃಷ್ಣನ ಉತ್ತರ. ಪ್ರಕೃತಿ ನಿನ್ನನ್ನು, ನಿನ್ನ ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣಗಳನ್ನು ಪ್ರಚೋದನೆ ಮಾಡಿ ಕರ್ಮದಲ್ಲಿ ತೊಡಗಿಸಿದ್ದು ನಿನ್ನ ಅರಿವಿಗೆ ಬಂದಿಲ್ಲ ಅಷ್ಟೇ. ಇದುವರೆಗೆ ಅರಿವಿಗೆ ಬಾರದಿರುವುದು ಅರಿವಿಗೆ ಬರಬೇಕಾಗಿದೆ. ಇದು ಕೃಷ್ಣನ ಉತ್ತರದ ಮುಖ್ಯ ಅಂಶ. ಪ್ರಕೃತಿಯೇ ನನ್ನು, ನಿನ್ನನ್ನು ಎಂದೇನು, ಎಲ್ಲರನ್ನು ಕರ್ಮದಲ್ಲಿ ತೊಡಗಿಸಿದೆ. ಆದರೆ ಇದು ಯಾರ ಅರಿವಿಗೂ ಬಂದಿಲ್ಲ, ಬಂದಂತಿಲ್ಲ. ಎಲ್ಲರೂ ತಾವೇ ಸಂಕಲ್ಪಪೂರ್ವಕವಾಗಿ ಕರ್ಮ ಮಾಡುತ್ತಿದ್ದೇವೆ ಎಂದು ತಿಳಿದಿದ್ದಾರೆ. ಹಾಗೆ ಅನ್ನಿಸುವಂತೆ ಅವರ ಸಂಕಲ್ಪವನ್ನೇ ತನ್ನ ಆವರಣವನ್ನಾಗಿಸಿಕೊಂಡು ಪ್ರಕೃತಿ ತನ್ನ ಸಂಕಲ್ಪವನ್ನು ನೆರವೇರಿಸುತ್ತಿದೆ. ನಿಜಕ್ಕಾದರೆ ಪ್ರಕೃತಿ ನಿನ್ನಿಂದ ಬೇರೆಯಾಗಿಲ್ಲ, ನಿನ್ನ ಅಹಂಕಾರ ನಿನ್ನನ್ನು ಬೇರೆ ಎಂದು ಭಾವಿಸುವಂತೆ ಮಾಡುತ್ತಿದೆ ಅಷ್ಟೇ. ನೀನು ಬೇರೆ ಎಂದು ತಿಳಿದು ಆದುದರಿಂದ ಸ್ವತಂತ್ರ ಎಂದು ತಿಳಿದು ಮಾಡುವುದೆಲ್ಲ ಕರ್ಮ. ನೀನು ಪ್ರಕೃತಿಯ ಮಾಧ್ಯಮ, ಪ್ರಕೃತಿ ನಿನ್ನ ಮೂಲಕ ಮಾಡಿಸುತ್ತಿದೆ ಎಂದು ತಿಳಿದು ಮಾಡುವುದೆಲ್ಲ ಯಜ್ಞ. ಕರ್ಮವು ಅಜ್ಞಾನದ ದಾರಿ, ಆದ್ದರಿಂದ ಬಂಧಕ. ಯಜ್ಞವು ಜ್ಞಾನದ ದಾರಿ, ಆದ್ದರಿಂದ ಅದು ಮೋಚಕ. ಯಜ್ಞವೆಂದರೆ ಜ್ಞಾನಪೂರ್ವಕವಾದ ಕರ್ಮ. ಪ್ರಕೃತಿಯಲ್ಲಿ ಅದು ನಡೆಯುತ್ತಲೇ ಇದೆ. ಸ್ವಲ್ಪ ಮುಸುಕು ಸರಿಸಿ ನೋಡಿದರೆ ಅದು ತಿಳಿಯುತ್ತದೆ ಎನ್ನುತ್ತಾನೆ ಕೃಷ್ಣ. ಪ್ರಕೃತಿಯಲ್ಲಿ ನಡೆಯುತ್ತಿರುವುದು ಯಜ್ಞಚಕ್ರ. ಕೃಷ್ಣನ ಮಾತುಗಳನ್ನು ಕೇಳಿ. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಜೀವಿಗಳ ಹುಟ್ಟು ಆಹಾರದಿಂದ, ಅಂಥ ಆಹಾರ ಬೆಳೆಯುವುದು ಮಳೆ ನೀರಿನಿಂದ, ಅಂದರೆ ಮಳೆ ಕರೆಯುವ ಮೋಡಗಳಿಗೆ ಕಾರಣನಾದ ಪರ್ಜನ್ಯನಿಂದ. ಪರ್ಜನ್ಯನೆಂದರೆ ಮೋಡಗಳನ್ನು ಉಂಟು ಮಾಡತಕ್ಕ ಸೂರ್ಯ. ಇಂತಹ ಸೌರಶಕ್ತಿಗೆ ಭೂಮಿಯಲ್ಲಿ ಮನುಷ್ಯರು ನಡೆಸತಕ್ಕ ಯಜ್ಞ ಪ್ರಕ್ರಿಯೆ, ಅಂದರೆ ಸೌರಶಕ್ತಿಯ ಮತ್ತೊಂದು ರೂಪವಾದ ಅಗ್ನಿಯಲ್ಲಿ ದ್ರವ್ಯಗಳನ್ನು ಹೋಮಿಸುವ ಕ್ರಿಯೆ ಆಧಾರ ಅಥವಾ ಪೂರಕ. ಇಂಥ ಯಜ್ಞವು ಕರ್ಮದ ಪರಿಷ್ಕೃತವಾದ ಅವಸ್ಥೆ ಅಥವಾ ರೂಪ. ಯಜ್ಞ ಕರ್ಮ ಸಮುದ್ಭವ, ಕರ್ಮವಾದರೂ ಹೇಗೆ ಉಂಟಾಯಿತು ಎಂದರೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಭಗವಂತನು ಹಾಗೆ ಇಚ್ಛಿಸಿದ್ದರಿಂದಲೇ ಕರ್ಮವು ಉಂಟಾಯಿತೆನ್ನಬೇಕು. ಹಾಗೆಂದು ತಿಳಿದದ್ದು ಹೇಗೆ ಮನುಷ್ಯನಿಗೆ? ಅದು ವೇದಗಳಿಂದಲೇ ತಿಳಿದದ್ದು. ಬ್ರಹ್ಮ ಅಕ್ಷರ ಸಮುದ್ಭವಂ, ಭಗವಂತನ ತಿಳುವಳಿಕೆಗೆ ವೇದವೇ ಆಧಾರ. ಅಂಥ ವೇದ ಕೊಡುವ ಸಂದೇಶವೇನು? ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಇದು ವೇದ ಸಂದೇಶ. ವೇದ ಹೇಳುತ್ತದೆ ಭಗವಂತ ಎಲ್ಲೆಡೆ ಇದ್ದಾನೆ, ಎಲ್ಲೆಡೆ ಇರುವವನಿಗೆ ಪ್ರತಿಷ್ಠೆ ಅಂದರೆ ಇರುವ ನೆಲೆ ಜಾಗ ಯಾವುದು ಎಂದು ಕೇಳುವುದು ಕೇಳಬಾರದ ಪ್ರಶ್ನೆಯಲ್ಲ. ಏಕೆಂದರೆ ಅಂಥ ಸರ್ವಗತ ನಮಗೆ ಹೇಗೆ ಸಿಗಬಲ್ಲ ಎಂದನ್ನುವುದು ಈ ಪ್ರಶ್ನೆಯ ಅಂತರಾರ್ಥ. ಅದಕ್ಕೆ ಉತ್ತರವಿದು, ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಯಜ್ಞವು ನಿತ್ಯವೂ ಭಗವಂತನು ತಿಳಿಸಿರುವ ಜಾಗ, ಅದು ಭಗವಂತನ ಆಯತನ. ಯಜ್ಞವು ಈ ಲೋಕದ ವೈಕುಂಠ, ಈ ಲೋಕದ ಬ್ರಹ್ಮಲೋಕ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಎಂದ. ನಿತ್ಯಂ ಎಂಬ ಪದವಿದೆ, ಅದು ಅರ್ಥಪೂರ್ಣವಾಗಿದೆ. ಏಕೆಂದರೆ ಕರ್ಮ ಮಾಡದೇ ಇರುವುದು ಸಾಧ್ಯವಿಲ್ಲ. ಏನೂ ಮಾಡುವುದಿಲ್ಲ, ಸುಮ್ಮನೆ ಕಿತ್ತುತ್ತೇನೆ ಎಂದರೆ ಸುಮ್ಮನೆ ಇರುವುದು ಒಂದು ಕರ್ಮವೇ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಒಂದು ಕ್ಷಣವೂ ಕರ್ಮವಿಲ್ಲದೆ ಇರಲಾಗುವುದಿಲ್ಲ. ವಿಶ್ರಾಂತಿಯು ಒಂದು ಕರ್ಮವೇ. ಈ ಅರ್ಥದಲ್ಲಿ ಕರ್ಮವು ನಿತ್ಯ. ಆದರೆ ಕರ್ಮವು ಯಜ್ಞವಾಗದೇ ಇದ್ದರೆ ಅಂಥ ಕರ್ಮದಲ್ಲಿ ಭಗವತ್ ಸಾನ್ನಿಧ್ಯವನ್ನು ಅನುಭವಿಸಲಾರೆವು. ಕರ್ಮದಲ್ಲಿ ನಮ್ಮದೇ ಸಾನ್ನಿಧ್ಯ, ಕರ್ಮದಲ್ಲಿ ನಮ್ಮದೇ ಪ್ರತಿಷ್ಠೆ. ಕರ್ಮವು ಯಜ್ಞವಾದಾಗ ಅದರಲ್ಲಿ ಭಗವತ್ ಸಾನ್ನಿಧ್ಯ, ಭಗವತ್ ಪ್ರತಿಷ್ಠೆ. ಕರ್ಮವು ನಿತ್ಯವಾದುದರಿಂದ ಯಜ್ಞವೂ ನಿತ್ಯವೇ. ನಿತ್ಯವಾದುದರಲ್ಲಿಯೇ ಭಗವತ್ ಪ್ರತಿಷ್ಠೆ. ಇದು ಯಜ್ಞದ ಮಹತ್ವ. ಇದು ಕರ್ಮಲೋಕ ಎನ್ನಲಾಗಿದೆ. ಆದುದರಿಂದಲೇ ಇದು ಯಜ್ಞಲೋಕವಾಗುವುದು ಸಾಧ್ಯ. ಕರ್ಮಲೋಕವಾಗಿಯೇ ಇದ್ದರೆ ಇದು ಮರ್ತ್ಯಲೋಕ. ಈ ಯಜ್ಞಲೋಕವಾದರೆ ಇದೇ ದೇವಲೋಕವಾಗುವುದು ಸಾಧ್ಯ. ಇದು ಕೃಷ್ಣನ ಸಂದೇಶ. ಇದನ್ನು ಎಷ್ಟು ರೀತಿಯಲ್ಲಿ ಹೇಳಿದರೂ ಕೃಷ್ಣನಿಗೆ ತೃಪ್ತಿ ಇಲ್ಲ. ಯಜ್ಞವೆಂದರೆ ಮನುಷ್ಯ ಮತ್ತು ದೇವತೆಗಳ ಸಂಬಂಧದ ಭೂಮಿಕೆ ಎನ್ನುತ್ತಾನೆ. ದೇವಾನ್ ಭಾವಯತ ಅನೇನ ತೇ ದೇವಾಃ ಭಾವಯಂತುವ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಂ ಅವಾಪ್ಸ್ಯಥ. ಯಜ್ಞದಿಂದ ನೀವು ದೇವತೆಗಳಿಗೆ ಸಹಕರಿಸಿ, ನಿಮ್ಮಿಂದ ಸಹಕೃತರಾದ ದೇವತೆಗಳು ಮತ್ತೆ ನಿಮಗೆ ಸಹಕರಿಸಲಿ. ಹೀಗೆ ಇದು ಪರಸ್ಪರ ಸಹಕಾರ. ಇದರಿಂದಲೇ ಮನುಷ್ಯರ ಜೀವನದಲ್ಲಿ ಪರಮಶ್ರೇಯಸ್ಸು. ಇದು ಕೃಷ್ಣನ ಕಾಣಿಕೆ. ಕರ್ಮವು ಬರಿಯ ಕರ್ಮವಾಗಿದ್ದಷ್ಟು ಕಾಲ ಅದು ಸ್ವಕೇಂದ್ರಿತ. ಕರ್ಮವು ಯಜ್ಞವಾದಾಗ ಅದು ವಿಶ್ವ ಕೇಂದ್ರಿತ. ಆದುದರಿಂದಲೇ ವಿಶ್ವದ ನಿರ್ವಹಣೆಯನ್ನು ಮಾಡುವುದಕ್ಕೆ ಬದ್ಧರಾದ ದೇವತಾ ಶಕ್ತಿಗಳಿಗೆ ಅದು ಸಹಾಯ ಮಾಡಿದಂತೆ. ಕರ್ಮವು ಸ್ವಕೇಂದ್ರಿತವಾದಾಗ ಅದು ಕರ್ಮ ಮಾಡಿದವನಿಗೆ ನೆರವಾಗುವುದು ಸಂಶಯಾಸ್ಪದ. ಒಂದೊಮ್ಮೆ ನೆರವಾದರೂ ಅದು ತಾತ್ಕಾಲಿಕ. ಅಲ್ಲದೆ ಆ ಸಹಾಯದ ಜೊತೆಗೆ ಆಪತ್ತು ಕೂಡ ಅದರ ಬೆನ್ನಿಗೆ ಇದೆ. ಅದು ಅಲ್ಲದೆ ಸ್ವಕೇಂದ್ರಿತ ಕರ್ಮವು ದೊಡ್ಡ ಶ್ರೇಯಸ್ಸಾಧನೆಗೆ, ಶ್ರೇಯ ಪರಂ ಎಂದು ಕೃಷ್ಣ ಹೇಳುತ್ತಾನಲ್ಲ, ಅಂಥ ಶ್ರೇಯಸ್ಸಿಗೆ ಅಡ್ಡಿ. ಈ ಅರ್ಥದಲ್ಲಿ ಸ್ವಕೇಂದ್ರಿತವಾದ ದೃಷ್ಟಿಕೋನದಿಂದ ಕೂಡಿದ ಕರ್ಮವು ಆ ಕರ್ಮವನ್ನು ಮಾಡಿದವನಿಗೇ ಸಹಕಾರಿಯಲ್ಲ, ಅಪಕಾರಿ. ಅದೇ ಕರ್ಮವು ಯಜ್ಞವಾಗಿ ವಿಶ್ವಕೇಂದ್ರಿತವಾದಾಗ ಆ ವಿಶ್ವದಲ್ಲಿ ತಾನೂ ಇರುವುದರಿಂದ ಅದು ತನಗೂ ಸಹಕಾರಿಯೇ. ಹೀಗೆ ವಿಶ್ವದ ಶ್ರೇಯಸ್ಸನ್ನು ತನ್ನ ಶ್ರೇಯಸ್ಸನ್ನು ಕೂಡಿಯೇ ಸಾಧಿಸಬಲ್ಲ ಈ ಯಜ್ಞ ಪ್ರಕ್ರಿಯೆಯ ಬಗ್ಗೆ ಕೃಷ್ಣನಿಗೆ ಪರಮಾದರದ ಭಾವವಿದೆ. ಆದುದರಿಂದಲೇ ಒಂದು ಎಚ್ಚರಿಕೆಯನ್ನು ಕೊಡುತ್ತಾನೆ ಕೃಷ್ಣ. ಭುಂಜತೇತು ಅಘಂ ಪಾಪಾಹ ಹೇ ಪಚಂತಿ ಆತ್ಮಕಾರಣ. ತಮಗಾಗಿ ತಮಗಾಗಿ ಮಾತ್ರ ಅನ್ನ ಬೇಯಿಸುವವರು ಉಣ್ಣುವುದು ಅನ್ನವನ್ನಲ್ಲ ಪಾಪವನ್ನು ಎಂದು. ಇದು ಸ್ವಕೇಂದ್ರಿತವಾದ ಕರ್ಮದ ಫಲ. ಇದು ತಮಗೆ ತಾವೇ ನೆರವಾಗುವುದು ಹಾಗಿರಲಿ, ತಮ್ಮನ್ನು ತಾವೇ ಕೆಡಿಸಿಕೊಂಡಂತೆ. ತಮಗಾಗಿ ಮಾತ್ರ ಎಂದು ಆಹಾರ ಬೇಯಿಸಿದರೆ ಅದು ವಿಶ್ವದಿಂದ ಕಸಿದುಕೊಂಡಂತೆ. ಆದುದರಿಂದ ಇದು ಕಳ್ಳತನವೇ ಸರಿ. ಅದೇ ಪದವನ್ನು ಬಳಸುತ್ತಾನೆ ಕೃಷ್ಣ. ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋಭುಂಕ್ತೆ ಸ್ತೇನಯೇವ ಸಹ. ಈ ಸೃಷ್ಟಿ ಆಹಾರವೂ ಸೇರಿ ಈ ಪೋಷಕ ದ್ರವ್ಯ ಎಲ್ಲ ದೇವತೆಗಳು ನಮಗಿತ್ತ ಕೊಡುಗೆ. ಆದುದರಿಂದಲೇ ಅವರು ಕೊಟ್ಟುದನ್ನು, ಅವರಿಂದ ಬಂದುದನ್ನು ಅವರಿಗೆ ಮತ್ತೆ ಸಲ್ಲಿಸದೇ ಇರುವವನು ಕಳ್ಳನೇ ನಿಜ. ಸ್ತೇನ ಎಂದರೆ ಕಳ್ಳ, ಇನ್ನೊಬ್ಬರದನ್ನು ತನ್ನದೆನ್ನುವವನು. ಮನುಷ್ಯ ಏನೇ ಆದರೂ ಕಳ್ಳನಾಗಬಾರದು. ಈ ಮಾತು ಭಾರತೀಯ ಸಂಸ್ಕೃತಿಯ ಸಾರ. ಕೃಷ್ಣನ ಈ ಮಾತಿಗೆ ಈಶಾವಾಸ್ಯ ಉಪನಿಷತ್ತಿನ ಸ್ಫೂರ್ತಿ ಇದೆ. ತೇನ ತ್ಯಕ್ತೇನ ಭುಂಜೀಥಾಹ ಮಾ ಗೃಧಃ ಕಸ್ಯ ಸಿದ್ಧನಂ. ಪರಮಾತ್ಮನಿಂದ ಬಂದುದೆಂದು, ಪರಮಾತ್ಮ ಕೊಟ್ಟುದೆಂದು ಉಂಟು. ಇತರರ ಸಂಪತ್ತಿಗೆ ಕರುಬ ಬೇಡ. ಎಲ್ಲ ಸಂಪತ್ತು ಭಗವಂತನದು, ನಿನ್ನದಲ್ಲ, ಮತ್ತೆ ಯಾರು ಬರದೂ ಅಲ್ಲ. ಅನ್ನ ಭವಂತಿ ಭೂತಾನಿ ಎನ್ನುವಾಗ ಆಹಾರದಿಂದ ಜೀವಿಗಳ ಹುಟ್ಟು ಮತ್ತು ಬೆಳವಣಿಗೆ ಎನ್ನುವುದೇನೋ ನಿಜವೇ. ಆದರೆ ಆಹಾರವು ಯಜ್ಞಶೇಷ ಅರ್ಥಾತ್ ಭಗವತ್ ಪ್ರಸಾದ ಎಂಬ ಭಾವನೆಯಿಂದ ಸ್ವೀಕಾರ ಮಾಡಿದಾಗ ಮನುಷ್ಯ ಜೀವಿಗಳು ಈ ಹುಟ್ಟಿನಲ್ಲಿಯೇ ಇನ್ನೊಂದು ಹುಟ್ಟನ್ನು, ಒಂದು ಮೂಲಭೂತ ಪರಿವರ್ತನೆಯನ್ನು, ಒಂದು ದೇವಭಾವವನ್ನು, ಮಾನುಷ ಭಾವಕ್ಕಿಂತ ಭಿನ್ನವಾದ ದೇವಭಾವವನ್ನು ಪಡೆಯುವರು ಎಂದ ಕೃಷ್ಣ. ಈ ಪರಿವರ್ತನೆಯೇ ಯಜ್ಞ. ಕರ್ಮವು ಯಜ್ಞವಾಗಿ ಪರಿವರ್ತನೆಯಾದಾಗ ಮಾನುಷ ಭಾವವು ದೇವಭಾವವಾಗಿ ಪರಿವರ್ತನೆಯಾಗುವುದು. ಇದು ಕೃಷ್ಣನ ಅಪೇಕ್ಷೆ. ಈ ಯಜ್ಞ ಪ್ರಕ್ರಿಯೆಯು ಒಂದು ಚಕ್ರ ಎನ್ನುತ್ತಾನೆ ಕೃಷ್ಣ. ಏವಂ ಪ್ರವರ್ತಿತಂ ಚಕ್ರಂ. ಇದು ಪ್ರಕೃತಿಯ ಚಕ್ರ. ನಾವು ಕಾಣುವ ಜೀವನದ ಒಳಗೆ ಕಾಣದಂತೆ ಇರುವ ಚಕ್ರ, ನಮ್ಮೊಳಗಿನ ಈ ಗತಿಯನ್ನು ಕಂಡಾಗ ಜೀವನ ಸಾರ್ಥಕ. ಇದನ್ನು ಕಾಣದೇ ಇದ್ದವನ ಬಾಳು ವ್ಯರ್ಥವಂತೆ. ಮೋಘಂ ಪಾರ್ಥ ಸಜೀವತಿ. ಕರ್ಮವು ಯಜ್ಞಚಕ್ರವಾದಾಗ ಜೀವನಕ್ಕೆ ಮುನ್ನಡೆ, ಅಂದರೆ ಸದ್ಗತಿ. ಯಜ್ಞವಾಗದೇ ಬರೆಯ ಕರ್ಮವಾಗಿ ಸ್ವಾರ್ಥ ಕೇಂದ್ರಿತವಾಗಿ ಇದ್ದಾಗ ಜೀವನಕ್ಕೆ ಸ್ಥಗಿತತೆ. ಇದು ದುರ್ಗತಿ. ಕರ್ಮವು ಯಜ್ಞವಾದಾಗ ದೇವತೆಗಳು ನಡೆಸುವ ಪ್ರಕೃತಿ ಚಕ್ರಕ್ಕೆ ತಾನೂ ಕೈಜೋಡಿಸಿದ ಅನುಭವ, ಇದು ಮುನ್ನಡೆ. ಈ ಅನುಭವವನ್ನು ಪಡೆಯುವುದೇ ಜೀವನದ ಅರ್ಥ ಎನ್ನುತ್ತಾನೆ ಕೃಷ್ಣ. ಇದಕ್ಕೊಂದು ಪರಂಪರೆ ಇದೆ ಎಂಬ ಕುತೂಹಲಕರ ಸಂಗತಿಯನ್ನು ಕೂಡ ಕೃಷ್ಣ ಕಾಣಿಸುತ್ತಾನೆ. ಹಿಂದೆ ಜನಕಾದಿ ರಾಜರ್ಷಿಗಳು ಇದೇ ಮಾರ್ಗದಲ್ಲಿ ಮುನ್ನಡೆದರು. ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತಾ ಜನಕಾದಯ ಎಂದ. ಅಚ್ಚರಿ ಎಂದರೆ ಕೃಷ್ಣ ತನ್ನನ್ನು ಈ ಪರಂಪರೆಯಲ್ಲಿ ಗುರುತಿಸಿಕೊಳ್ಳುತ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನಾನು ಮಾಡಬೇಕಾದುದು, ನನಗೆ ಕರ್ತವ್ಯ ಎನ್ನುವುದು ಯಾವುದೂ ಇಲ್ಲ. ಏಕೆಂದರೆ ನಾನು ಪಡೆಯಬೇಕಾದುದು ಯಾವುದೂ ಬೇರೆ ಉಳಿದಿಲ್ಲ. ಹೀಗಿದ್ದರೂ ನಾನು ಕರ್ತವ್ಯವೆಂದು ಕರ್ಮ ಮಾಡುತ್ತಿದ್ದೇನೆ, ಯಜ್ಞಚಕ್ರವನ್ನು ಮುನ್ನಡೆಸುತ್ತಿದ್ದೇನೆ. ನಾನು ಮಾಡದೆ ಉಳಿದರೆ ಅನುಕರಣ ಪ್ರಿಯವಾದ ಲೋಕ ತಾನು ಮಾಡದೆ ಉಳಿಯುತ್ತದೆ, ಮಾಡದೆ ಉಳಿದರೆ ಅದು ಪಡೆಯಬೇಕಾದುದನ್ನು ಪಡೆಯದೆ ರಿಕ್ತವಾಗಿ ಉಳಿದು ಬಿಡುತ್ತದೆ. ಲೋಕ ಪಡೆಯಬೇಕಾದ ಸಿದ್ಧಿಯನ್ನು ಪಡೆಯಲೆಂದೇ ಎಲ್ಲವನ್ನೂ ಪಡೆದು ಹೊಸತಾಗಿ ಪಡೆಯಲೇನೂ ಇಲ್ಲದ ನಾನು ಹೊಸತಾಗಿ ಪಡೆಯುವುದು ಯಾವುದೋ ಒಂದು ಇದೆ ಎಂಬಂತೆ ಕರ್ತವ್ಯ ತತ್ಪರನಾಗಿದ್ದೇನೆ. ಇದು ಕೃಷ್ಣ ತನ್ನನ್ನು ತಾನು ತೋಡಿಕೊಂಡ ರೀತಿ. ಈಗ ಅರ್ಜುನ ಮೂಲ ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಬೇಕು. ತತ್ ಕಿಂ ಕರ್ಮಣಿ ಘೋರೇಮಾಂ ನಿಯೋಜಿಸಿ, ಈ ಘೋರ ಕರ್ಮದಲ್ಲೇಕೆ ನನ್ನನ್ನು ತೊಡಗೆನ್ನುತ್ತಿ. ಈ ಪ್ರಶ್ನೆಗೆ ಕೃಷ್ಣನ ಉತ್ತರದ ಮಾತುಗಳನ್ನು ವಿಶ್ಲೇಷಿಸಿದರೆ ಅದು ಹೀಗಿರುತ್ತದೆ. ನಾನು ಕರ್ಮದಲ್ಲಿ ತೊಡಗದೆ ನಿನ್ನನ್ನು ತೊಡಗಿಸುತ್ತಿಲ್ಲ ಎಂದ ಕೃಷ್ಣ. ನನ್ನನ್ನು ನೋಡಿಯಾದರೂ, ಅದು ಅನುಕರಣೆ ಎಂದಾದರೂ ಆಗಲಿ, ನೀನು ಕರ್ತವ್ಯ ಮಾಡಬೇಕು ಎನ್ನುತ್ತೇನೆ ಎಂದ ಕೃಷ್ಣ. ಯುದ್ಧವು ಕರ್ತವ್ಯವಾಗಿ ಬಂದಾಗ, ಬಂದೊದಗಿದಾಗ ಅದು ಘೋರ ಅಲ್ಲ, ಕರ್ತವ್ಯ ಮಾಡದೇ ಇರುವುದೇ ಘೋರ ಎಂದ ಕೃಷ್ಣ. ಸಾಮಾಜಿಕವಾಗಿ ನೋಡಿದಾಗ ನೀನು ಕ್ಷತ್ರಿಯ, ಹೋರಾಡಬೇಕಾದವನು, ಅದಕ್ಕಾಗಿಯೇ ಸಜ್ಜುಗೊಂಡವನು, ಅದು ಹೋರಾಟ, ನಿನ್ನ ಸ್ವಧರ್ಮ. ಸ್ವಧರ್ಮ ಪಾಲನೆ ಮಾಡುತ್ತಾ ಸತ್ತರೂ ಅದು ಶ್ರೇಯಸ್ಸು, ಸ್ವಧರ್ಮ ಪಾಲನೆ ಮಾಡದೆ ಜೀವಿಸಿರುವುದೇ ಅಶ್ರೇಯಸ್ಸು. ಮೋಘಂ ಪಾರ್ಥ ಸಜೀವತಿ ಎಂದ ಕೃಷ್ಣ. ಈಗ ಅರ್ಜುನ ಇನ್ನೊಂದು ಆಳವಾದ ಪ್ರಶ್ನೆಯನ್ನೆತ್ತಿದ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಮನುಷ್ಯ ತಿಳಿದೂ ಗೊತ್ತಿದ್ದೂ ಯಾಕೆ ಪಾಪ ಮಾಡುತ್ತಾನೆ? ವಿಚಿತ್ರವೆಂದರೆ ಅದು ಪಾಪ ಎಂದವನೇ ತಿಳಿದಿದೆ. ಮಾಡಬೇಕೆಂದು ಅವನು ಇಚ್ಛಿಸುತ್ತಿಲ್ಲ, ಮಾಡಬಾರದೆಂದೇ ಇದ್ದಾನೆ. ಆದರೂ ಅವನನ್ನು ಮೀರಿದ ಇನ್ನಾವುದೋ ಒಂದು ಶಕ್ತಿ ಬಲಾತ್ಕಾರವಾಗಿ ಅವನನ್ನು ಪಾಪ ಮಾಡುವಂತೆ ಪ್ರೇರಿಸುತ್ತಿದೆಯೋ ಎಂಬಂತೆ ಮನುಷ್ಯ ಕೇಡಿನ ದಾರಿ ಹಿಡಿದು ಸಾಗುತ್ತಾನೆ. ಕೃಷ್ಣ, ಇದು ಏಕೆ ಹೀಗೆ ಎಂದು ಅರ್ಜುನ ಕೇಳಿದ. ಇದು ಒಂದು ಬಹಳ ಆಳವಾದ ಪ್ರಶ್ನೆ. ಕೃಷ್ಣ ಹೇಳಿದ್ದ, ತಾನು ಮಾತ್ರ ಉಣ್ಣಬೇಕೆಂದು ಉಣ್ಣುವವನು ಉಣ್ಣುವುದು ಪಾಪವನ್ನು ಎಂದು. ಹೌದು, ಹೀಗೆ ತಿಳಿದು ಮನುಷ್ಯ ತಾನೊಬ್ಬನೇ ಉಣ್ಣಬೇಕು ಎಂಬ ಇತರರಿಗೆ ಇಲ್ಲದ್ದು ತನಗೆ ಇದೆ ಎಂದು ಬೀಗದೆ ಇರಲಾರ, ಆ ಭಾವನೆಯಿಂದ ಪಾರಾಗಲಾರ. ಇದು ಏಕೆ ಹೀಗೆ? ಕೃಷ್ಣ ಮತ್ತೊಂದು ಮಾತನ್ನು ಹೇಳಿದ್ದ. ಕಾರ್ಯತೆ ಹೆವಶಕರ್ಮ ಸರ್ವ ಪ್ರಕೃತಿಗೆ ಗುಣೈ. ತಾನು ಪ್ರಕೃತಿಗೆ ವಶನಾಗಿದ್ದೇನೆ ಎಂಬ ಅರಿವಿಲ್ಲದೆ ತಾನೇ ಮಾಡುತ್ತಿದ್ದೇನೆ ಎಂದು ಭಾವಿಸಿ ಮನುಷ್ಯ ಬಾಳಿನ ವ್ಯವಹಾರ ಮಾಡುತ್ತಿದ್ದಾನೆ ಎಂದು. ಈಗ ಪ್ರಶ್ನೆ, ಪ್ರಕೃತಿಯಾದರೂ ಯಾಕೆ ಕೇಡಿನ ದಾರಿಯಲ್ಲಿ ನಮ್ಮನ್ನು ಮುನ್ನಡೆಸಬೇಕು? ಪ್ರಕೃತಿ ನಮಗಿಂತ ಬಲಿಷ್ಠವಾದುದು, ಅದು ನಮ್ಮನ್ನು ಕೇಡಿನ ದಾರಿಯಲ್ಲಿ ನಡೆಸುತ್ತದೆ ಎಂದಾದರೆ ಅದು ಬಲಾತ್ಕಾರವೆನ್ನಿಸದೆ? ಯಾಕೆ ಇಂಥ ಬಲಾತ್ಕಾರ? ಅರ್ಜುನ ಈ ಪ್ರಶ್ನೆಯನ್ನು ದುರ್ಬಲ ಮನುಷ್ಯ ಕುಲದ ಪರವಾಗಿ ಹೀಗೆ ಕೇಳುತ್ತಿದ್ದಾನೆ ಅನ್ನಿಸುತ್ತೆ. ಈ ಪ್ರಶ್ನೆ ಮಟ್ಟಿಗಾದರೂ ಅರ್ಜುನ ಲೋಕದ ಜತೆ ಒಂದಾಗಿದ್ದಾನೆ. ಕೃಷ್ಣ ಇದಕ್ಕೆ ಉತ್ತರ ಹೇಳಿದ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೇಹಮಿಹ ವೈರಿಣಂ. ನಮ್ಮೊಳಗೇ ಇರತಕ್ಕ ವೈರಿಗಳು ಎರಡು, ಕಾಮ ಕ್ರೋಧ. ಕಾಮ ಎಂದರೆ ಬಯಕೆ, ತಣಿಯದ ದಣಿಯದ ಬೆಳೆಯುತ್ತಾ ಹೋಗುವ, ಇರುವುದು ಯಾವುದೂ ಸಾಲದೆ ಇರದಿರುವುದು ಬೇಕೆನ್ನುವಷ್ಟು ಅಖಾಂಡವಾಗಿ ಬೆಳೆಯುವ ಬಯಕೆ ಎಂಬ ಕಡ್ಗಿಚ್ಚು, ಅದರ ಜೊತೆಗೆ ಅವಳಿಯಂತೆ ಇರತಕ್ಕ ಕ್ರೋಧ. ಈ ಎರಡು ಮನುಷ್ಯನ ಪ್ರಜ್ಞೆಗೆ ಇರುವ ಹುಟ್ಟಿನಿಂದಲೇ ಬಂದಿರುವ ಎರಡು ಆವರಣಗಳು ಎಂದ ಕೃಷ್ಣ. ಧೂಮೇನಾವೃಯತೆ ವನ್ನಿ ಯಥಾ ದರ್ಶೋ ಮಲೇನ ಚ ಯಥಾ ಉಲ್ಬೇನಾವೃತೋ ಗರ್ಭ ತಥಾ ತೇನೇದ ಆವೃತ. ಹೊಗೆಯಿಂದ ಬೆಂಕಿ, ಕೊಳೆಯಿಂದ ಕನ್ನಡಿ ಹೇಗೆ ಆವೃತವಾಗಿದೆ, ಗರ್ಭವನ್ನು ಗರ್ಭ ಚೀಲ ಹೇಗೆ ಆವರಿಸಿದೆ, ಹಾಗೆ ಕಾಮಕ್ರೋಧಗಳು ಜೀವನನ್ನು ಆವರಿಸಿವೆ. ಅಂದರೆ ಹುಟ್ಟಿನಿಂದಲೇ ಬಂದಂತಿದೆ ಈ ಕಾಮಕ್ರೋಧಗಳು. ಆದುದರಿಂದಲೇ ಇವು ಜೀವನ ಸ್ವಭಾವದಂತೆ ಆಗಿಬಿಟ್ಟಿವೆ. ಆದುದರಿಂದಲೇ ತನ್ನ ಸ್ವಧರ್ಮವನ್ನು ತಿಳಿಯಲು ಇದು ಅಡ್ಡಿ. ಆದುದರಿಂದಲೇ ಈ ಕಾಮಕ್ರೋಧಗಳು ಜೀವದ ಮೂಲ ಶತ್ರುಗಳು ಎಂದು ಕೃಷ್ಣ ವಿಶ್ಲೇಷಿಸಿದ.